அப்ரமம் பங்கரஹிதம் அதிடம் விமலம் சதா ஆனந்த தீர்த்தமத்லம் பஜேதாபத்ரயாபகம் மித்யா சித்தாந்த துத்வாந்த வித்வம்சன விசக்ஷண ஜதீத்தாக்கத்த நிர்பாசதாம் நோகதம்பரே அர்த்திகல்பித கல்போயம் பிரத்யுத்திகேசரி வியாசதீர்த்த குருபூயாத் அஸ்மதிஷ்டாத்த சித்தே தபோ வித்யா விரக்தியாதி சத்குணோகாக்கரானம் வாதிராஜ குருன் வந்தே ஐக்ரீபதாஷயான் பூஜ்ய ராகவேந்திராய சச்சிதர்மரதாய ச வசதாம் கல்புருஷாய நமதாம் காமதேனவே துர்வாதி துவாந்தரவே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அத்தியந்தே ஆளவே ஆபாதமொழி பர்யந்தம் குருணாம் ஆக்தம் ஸ்மரே தென விக்னாக பிரஷ்யந்தி சித்தின் சமனோரதாக ஹரிஹி ஓம் ஸ்ரீ குருப்யோ நம. ನಾವು ಪುರುಷ ಸೂಕ್ತ ಇದನ್ನು ಶುರು ಮಾಡ್ತಾ ಇದ್ದೀವಿ, ಅರ್ಥ ಚಿಂತನೆ ಮಾಡ್ತಾ ಇದ್ದೀವಿ. ಇದು ಶುರು ಮಾಡಲಿಕ್ಕೆ ಮುಂಚೆ ಒಂದು ಹೇಳೋಣ ಅಂತ ಹೇಳಿದಷ್ಟು, ನಿಮಗೆಲ್ಲರಿಗೂ ಗೊತ್ತಾದಂತೆ ಇಂಗ್ಲೀಷ್ನಲ್ಲಿ ಭಗವದ್ಗೀತೆ ವಾರ ವಾರಕ್ಕೆ ಮಾಡ್ತಾ ಇದ್ದೀವಿ. ಇವತ್ತು ಇವತ್ತು ಬೆಳಿಗ್ಗೆ ಒಂದು ಆಯಿತು ಸೆಷನ್, ಇವತ್ತಲ್ಲ ಆ್ಯಕ್ಚುಲಾಗಿ ಇವತ್ತು ಅಲ್ಲಿ ಏನು ಮಿಸ್ಸಿಂಗ್ ಅಂತ ಹೇಳಿದರೆ ಪ್ರಶ್ನೆಗಳು. ಸೊ ಈ ಇಲ್ಲಿನ ಸೆಷನ್ಸ್ಗೆಲ್ಲ ಹೇಗೆ ಪ್ರಶ್ನೆಗಳು ಬರ್ತಾ ಇದ್ದು, ಅಲ್ಲಿ ಅಲ್ಲಿ ಪ್ರಶ್ನೆ ಕೇಳೋ ಜನಕ್ಕೆ ಆ ಪ್ರಶ್ನೆ ಕೇಳೋ ಅಭ್ಯಾಸ ಇಲ್ಲ ಇಂಡಿಯಾನಾಗಿರೋರಿಗೆ, ಅದಕ್ಕೆ ಅಲ್ಲಿ ಯಾವ ಪ್ರಶ್ನೆಗಳು ಬರ್ತಾ ಇಲ್ಲ. ಸೊ ನೀವು ಯಾರಾದರೂ ಆಮೇಲೆ ರೆಕಾರ್ಡೆಡ್ ಸೆಷನ್ಸ್ನ ಕೇಳಿಬಿಟ್ಟು ಕ್ವಶನ್ಸನ್ನು ಇದ್ದರೆ ಆ ಕ್ವಶನ್ಸ್ ನೀವು ಬೇಕಂದರೆ ಈ ಕ್ಯಾನ್ ರೈಸ್ ಕ್ವಶನ್ಸ್, ನಾನು ಆ ಕ್ವಶನ್ಸ್ನ ಅಲ್ಲಿ ರಿಪ್ಲೈ ಮಾಡ್ತೀನಿ. ಬಟ್ ಆ ರೆಕಾರ್ಡೆಡ್ ಸೆಷನ್ಸ್ ಕೇಳಿಬಿಟ್ಟು ಏನಾದರೂ ಕ್ವಶನ್ಸ್ ಇದೆ ಅಂತ ನೋಡ್ರಿ. ಅದು ಇಂಗ್ಲೀಷ್ನಾಗ ಮಾಡ್ತಾ ಇದ್ದೀನಿ ಎನಿವೆ ಆ ಸೆಷನ್ಸು. ಸೊ ಜಸ್ಟ್ ಒಂದು ಆ ಕ್ವಶನ್ಸ್ಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಇವತ್ತು ಈಗ ಪುರುಷ ಸೂಕ್ತ ಇದು ಶುರು ಮಾಡುವಾಗ ಇಲ್ಲಿ ನಾವು ಮೊದಲು ಎರಡು ಮಂತ್ರಗಳನ್ನು ನೋಡಿದ್ದೀವಿ. ಓಂ ಸಹಸ್ರ ಶೀಷ ಪುರುಷ, ಅದಕ್ಕೆ ಮುಂಚೆ ಪುರುಷ ಸೂಕ್ತ ಮತ್ತು ಋಷಿ ದೇವತೆ ಛಂದಸ್ಸು ಸ್ಮರಣೆ ಮಾಡಿಬಿಟ್ಟು ಶುರು ಮಾಡೋಣ. ಇದಕ್ಕೆ ಋಷಿ ಪುರುಷನಾಮಕ ಪರಮಾತ್ಮನೇ ಋಷಿಯಾಗಿದ್ದಾನೆ, ಪುರುಷನಾಮಕ ನಾರಾಯಣ ಪರಮಾತ್ಮನೇ ಅವನೇ ದೇವತೆಯಾಗಿದ್ದಾನೆ. ಛಂದಸ್ಸು ಅನ್ನೋದು ಇದು ಮೊದಲಿನ ಮಂತ್ರಗಳೆಲ್ಲ ಕೂಡ ಅನುಷ್ಟುಪ್ ಛಂದಸ್ಸು, ಕೊನೆಯಲ್ಲಿರುವ ಒಂದು ಮಂತ್ರ ಎಲ್ಲ ಮೂರು ಮಂತ್ರಗಳು ಋಗ್ವೇದ ಪುರುಷೋಕ್ತದಲ್ಲಿ ಕೊನೆಯದು ಅಂತ್ಯ ತ್ರಿಷ್ಟುಪ್ ಅಂಥೇಳಿ, ಇಲ್ಲ ಅಂಥೇಳಿದರೆ ಕೊನೆ ಮೂರು ಮಂತ್ರಗಳು ಯಜುರ್ವೇದ ಪುರುಷೋಕ್ತದಲ್ಲಿ ಅವು ತ್ರಿಷ್ಟುಪ್ ಛಂದಸ್ಸಲ್ಲಿರುವಂಥದ್ದು. ಸೊ ಇಲ್ಲಿ ಓಂ ಸಹಸ್ರಶೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಳಂ ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ನೇನಾತಿರೋಹತಿ. ಅಷ್ಟುವರೆಗೂ ನಾವು ನೋಡಿದ್ದೀವಿ. ಏತಾವಾನಸ್ಯ ಮಹಿಮಾ ಅಥೋ ಜಾಯಾಂಸ ಪುರುಷ ಪಾದೋ ಓಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅನ್ನೋದು ನೆಕ್ಸ್ಟ್ ಮಂತ್ರ. ಸೊ ಅಲ್ಲಿ ಮುಕ್ತ ಸಮಸ್ತ ಜೀವರಾಶಿಗಳನ್ನು ಭಗವಂತ ನೇಮನ ಮಾಡುವುದು ಅವೆಲ್ಲವೂ ಅಲ್ಲಿ ಹೇಳಿದ ಮೇಲೆ ಇಲ್ಲಿ ಈ ಮಂತ್ರದಲ್ಲಿ ಪ್ರಶ್ನೆ, ಅಂದರೆ ವೇದ ಪುರುಷನೇ ಪ್ರಶ್ನೆ ಮಾಡಿ ವೇದ ಪುರುಷನೇ ಅದಕ್ಕೆ ಸಮಾಧಾನ ಹೇಳುವಂಥದ್ದು ಇಲ್ಲಿ. ಏತಾವಾನಸ್ಯ ಮಹಿಮಾ ಅನ್ನೋದು ಅದು ಸ್ಟೇಟ್ಮೆಂಟ್ ಅಲ್ಲ, ಅದು ಪ್ರಶ್ನೆ, ಕಾಕುಸ್ವರ. ಅದು ಹೇಗೆ ರೀ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಕೊಟ್ಟೆ ಗೊತ್ತಾಗ್ಬಿಡುತ್ತೆ. ಏತಾವನಸ್ಯ ಮಹಿಮ ಅಥೋ ಜಾಯಾಂಶ ಪುರುಷ ಅಂತೇಳಿ, ಅದು ಸ್ಟೇಟ್ಮೆಂಟ್ ಆಗಿದ್ದರೆ ಅವನ ಮಹಿಮೆ ಇಷ್ಟೆಯೇ, ಅದಕ್ಕಿಂತ ಜಾಸ್ತಿ ಮಹಿಮೆ ಇದೆ ಅಂದರೆ ಅರ್ಥನೇ ಇಲ್ಲದೆ, ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಆದ್ದರಿಂದ ಕಾಂಟೆಕ್ಚುಯಲ್ ಆಗಿ ಗೊತ್ತಾಗ್ಬಿಡುತ್ತೆ. ಅದನ್ನು ರಾಯರು ವ್ಯಾಖ್ಯಾನ ಮಾಡುವಾಗ ಹೀಗೆ ಹೇಳ್ತಾರೆ. ಇಲ್ಲಿ ತೃತೀಯ ಮಂತ್ರದ ಈ ಅರ್ಥ ಇಲ್ಲಿ ಹೇಳುವಾಗ ಏತಾವಾನಸ್ಯ ಮಹಿಮಾ ಇತಿ ಅಂಥೇಳಿ, ಅಸ್ಯಾಂ ರುಚಿ, ರುಚಿ ಅಂದರೆ ರುಕ್, ಅದಕ್ಕೆ ಸಪ್ತಮಿ ವಿಭಕ್ತಿ ರುಚಿಯಾಗತ್ತೆ ರುಕ್ನಲ್ಲಿ ಮಂತ್ರದಲ್ಲಿ ಅಂಥೇಳಿ. ಅಸ್ಯಾಂ ರುಚಿ ಅಂದರೆ ಈ ಮಂತ್ರದಲ್ಲಿ, ಅತ್ರ ಮಂತ್ರೇ ಅಂತ ಅರ್ಥ. ಏತಾವಾನಸ್ಯ ಮಹಿಮಾ ಇತಿ ಅಸ್ಯಾಂ ರುಚಿ ಪ್ರಾಗ್ ಉಕ್ತ ಅಮುಕ್ತ ಮುಕ್ತ. ಸೊ ಪ್ರಾಗುಕ್ತ ಮುಕ್ತ ಮುಕ್ತ ವರ್ಗೇ ಈಶಾನತ್ವ ಕಥಂ ಇತ್ಯತಃ ಮುಕ್ತ ಪ್ರಾಪ್ಯ ಲೋಕೇಶತ್ವ ಮಹಿಮಾ ಉಚ್ಯತೆ ಅಂಥೇಳಿ. ಅಲ್ಲಿ ಪ್ರಾಗ್ ಉಕ್ತ ಮುಂದೆ ಹೇಳಿರುವಂತಹ ಮುಕ್ತ ಮುಕ್ತ ವರ್ಗ ಈಶಾನತ್ವ, ಮುಕ್ತ ಜೀವರಾಶಿಗಳು ಅಮುಕ್ತ ಜೀವರಾಶಿಗಳು ಇಬ್ಬರ ಗುಂಪಿಗೆ ಒಡೆಯನಾಗಿ ಇರುವ ಆ ಭಗವಂತನ ಮಹಿಮೆ ಯಾವುದಿದೋ ಅದು ಎಂಥದ್ದು, ಕಥಂ ಇತ್ಯತಃ ಅದು ಹೇಗಿದೆ ಅಂತ ಹೇಳಿದಾಗ, ಮುಕ್ತ ಪ್ರಾಪ್ಯ ಲೋಕೇಶತ್ವ ಮಹಿಮಾ ಉಚಿತೆ, ಆ ಮುಕ್ತರಿಂದಲೂ ಪ್ರಾಪ್ಯನಾಗಿರುವಂತಹ ಹೊಂದಲಕ್ಕೆ ಯೋಗ್ಯನಾಗಿರುವಂತಹ, ಅಂದರೆ ಮುಕ್ತ ಮುಕ್ತರಿಂದಲೇ ಯೋಗ್ಯನಾಗಿದ್ದಾನೆ, ಆ ಮುಕ್ತರಿಂದಲೇ ಎಲ್ಲರಿಂದಲೂ ಕೂಡ ಹೊಂದಲು ಯೋಗ್ಯನಾದ ಸರ್ವೋತ್ತಮನಾದ ಆ ಪರಮಾತ್ಮನ ಲೋಕ ಈಶತ್ವ ಮಹಿಮಾ ಉಚ್ಯತೆ, ಎಲ್ಲ ಲೋಕಗಳಿಗೆ ಒಡೆಯನಾಗಿರುವ ಆ ಪರಮಾತ್ಮನ ಮಹಿಮೆಯನ್ನು ಈ ಮಂತ್ರದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅಸ್ಯ ಪುರುಷಸ್ಯ ಮಹಿಮಾ ಏತಾವಾನ್ ಅಸ್ಯ ಮಹಿಮಾ, ಅಸ್ಯ ಮಹಿಮಾ ಇವನ ಮಹಿಮ ಏತಾವಾನ್ ಇಷ್ಟೇನಾ ಅಂತ ಪ್ರಶ್ನೆ. ಏತಾವಾನ್ ಅಸ್ಯ ಮಹಿಮಾ ಇತಿ, ಅಸ್ಯ ಪುರುಷಸ್ಯ ಮಹಿಮಾ ಸಹಸ್ರ ಶಿಷ್ಯತ್ವ ವಿಶ್ವ ವ್ಯಾಪ್ತತ್ವ ಮುಕ್ತಾಮುಕ್ತ ಸರ್ವ ನಿಯಂತೃತ್ವ ಆದಿ ರೂಪ ಪ್ರಾಕ್ತ ಮಹಿಮಾ. ಏನು ಈ ಮಹಿಮೆ, ಯಾವ ಮಹಿಮೆ ಅಂದರೆ ಇಷ್ಟುವರೆಗೂ ಹೇಳಿದ ಮಹಿಮೆ, ಇಷ್ಟುವರೆಗೂ ಹೇಳಿದ ಮಹಿಮೆ ಯಾವುದು? ಸಹಸ್ರ ಶಿಷ್ಯ, ಅದು ಸಹಸ್ರ ಶಿಷ್ಯತ್ವ ಅಂತ ಹೇಳಿದಾಗ ಎಲ್ಲವೂ ಕೂಡ ಸಹಸ್ರ ಶಿಷ್ಯತ್ವ, ಸಹಸ್ರ ಬಾಹುತ್ವ ಎಲ್ಲವೂ ಕೂಡ ಸಹಸ್ರ ನಯನತ್ವ ಎಲ್ಲವೂ ಸೇರಿ ಇರುವಂಥದ್ದು. ಅನಂತತ್ವ, ಬೇಸಿಕ್ ಆಗಿ ಅನಂತತ್ವವನ್ನು ಹೇಳುವಂಥದ್ದು. ಆಮೇಲೆ ವಿಶ್ವವ್ಯಾಪ್ತತ್ವ, ಎಲ್ಲ ಕಡೆ ಹರಡಿರುವ ಪರಮಾತ್ಮನ ಮಹಿಮೆ. ಮುಕ್ತರು ಅಮುಕ್ತರು ಎಲ್ಲ ಮುಕ್ತಾದಿ ಸರ್ವ ನಿಯಂತೃತ್ವ ಆದಿ ರೂಪ, ಎಲ್ಲರನ್ನೂ ನೇಮನ ಮಾಡುವಂತಹ ಆ ಭಗವಂತನ ಮಹಿಮೆ ಇದು ಯಾವುದಿದೋ ಪ್ರಾಗ್ ಉಕ್ತ ಮಹಿಮಾ, ಮುಂದೆ ಹೇಳಿರುವಂತಹ ಮಹಿಮ. ಏತಾವಾನ್ ಇತಿ ಕಾಕುಸ್ವರ, ಕಾಕುಸ್ವರ ಅಂದರೆ ಪ್ರಶ್ನೆ. ಏತಾವಾನ್ ಅಸ್ಯ ಮಹಿಮಾ, ಅಸ್ಯ ಮಹಿಮಾ ಏತಾವಾನ್, ಅವನ ಮಹಿಮೆ ಇಷ್ಟೇನಾ ಅಂದರೆ, ಏತಾವಾನ್ ಅಂದರೆ ಇಷ್ಟೇನಾ ಇಷ್ಟೇನಾ ಅಂತ ಪ್ರಶ್ನೆ. ಏತಾವಾನೇವ ನ ಇತ್ಯರ್ಥ, ಅದಕ್ಕೆ ಸಮಾಧಾನ ಪ್ರಶ್ನೆ ರೂಪಕವಾಗಿದೆ ಅಂದರೆ ಅಲ್ಲ ಅಲ್ಲ, ಅದು ಹಾಗಲ್ಲ, ಅವನ ಮಹಿಮೆ ಇಷ್ಟೇನಾ ಇಷ್ಟೇ ಅಲ್ಲ ಅಂಥೇಳಿ. ಇಷ್ಟೇ ಅಲ್ಲ ಅಂದರೆ ಎಷ್ಟು ಏನು ಎಂಥದ್ದು ಅಂತ ಹೇಳಿದರೆ, ಕಿಂತು ಇತ್ಯತ ಆದರೆ, ಕಿಂತು ಆದರೆ ಇತ್ಯತ ಇದಕ್ಕಿಂತಲೂ ಅಂದರೆ ಇಷ್ಟು ಎಲ್ಲಿ ಹೇಳಿದ್ದಾರೋ ಅದಕ್ಕಿಂತಲೂ ಹೇಳಿದ್ದಕ್ಕಿಂತಲೂ ಜಾಸ್ತಿ ಮಹಿಮ. ಅಂದರೆ ಬಹಳ ಜನಕ್ಕೆ ಪ್ರಶ್ನೆ, ನಾವು ಯಾಕೆ ಭಗವಂತನ ಹೊಗಳಬೇಕು, ವೈ ಶುಡ್ ವಿ ಪ್ರೈಸ್ ಪರಮಾತ್ಮ ಅಂತೇಳಿ. ನಾವು ಭಗವಂತನ ಹೊಗಳಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಹೊಗಳಕ್ಕೆ ಏನೋ ಶಬ್ದಗಳು ಪ್ರಯೋಗ ಮಾಡ್ತೀವಿ, ಆ ಶಬ್ದಗಳಿಗಿಂತ ಅವನು ಮೀರಿ ನಿಂತಿದ್ದಾನೆ. ಅವನು ವಾಚೋಯತ್ರ ನಿವರ್ತ ಅಂತ ಹೇಳಿದಂತೆ ಮಾತುಗಳು ಕೂಡ ಅವನನ್ನು ವರ್ಣಿಸಲಾರವು ಅಂತ ಹೇಳಿದಾಗ ನಾವೇನೋ ಹೊಗಳ್ಬಿಡ್ತೀವಿ. ವಿ ಆರ್ ಇನ್ಕೇಪಬಲ್ ಆಫ್ ಇವನ್ ಪ್ರೇಸಿಂಗ್ ಪರಮಾತ್ಮ. ಆದ್ದರಿಂದ ನಾವು ಪರಮಾತ್ಮನೇನು ಹೊಗಳ್ತಾ ಇದ್ದೇವೆ ಅಲ್ಲ, ಆದರೆ ಅವನು ನಾವು ಎಷ್ಟುವನ್ನು ಹೇಳಿದ್ದೀವೋ ಅದಕ್ಕಿಂತಲೂ ಹೆಚ್ಚು ಮಹಿಮೆ ಇದೆ ಹೊರತು ಅವನ ಮಹಿಮೆಯನ್ನು ಪೂರ್ಣವಾಗಿ ಹೇಳಕ್ಕೂ ನಮ್ಮಿಂದ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳುವಂತಹ ಮಾತು ಕಿಂತು ಇತ್ಯತ, ಸೊ ಅವನ ಮಹಿಮೆ ಇಷ್ಟೇ ಅಲ್ಲ ಆದರೆ ಇತ್ಯತ ಇದಕ್ಕಿಂತಲೂ ಜಾಸ್ತಿ ಆಗಿದೆ. ಯಾವುದಕ್ಕಿಂತಲೂ ಅಥೋ ಜ್ಯಾಯಾನ್, ಅತಃ ಜ್ಯಾಯಾನ್, ಜ್ಯಾಯಾನ್ ಅಂದರೆ ಅತಃ ಪ್ರಾಗುಕ್ತ ಮಹಿಮ್ನಃ ಅಪಿ, ಅತಃ ಇದಕ್ಕಿಂತಲೂ ಅದಕ್ಕಿಂತಲೂ ಯಾವುದಕ್ಕಿಂತಲೂ ಮುಂದೆ ಹೇಳಿದ ಮಹಿಮೆಕ್ಕಿಂತಲೂ ಜ್ಯಾಯಾನ್ ಅಂದರೆ ಹೆಚ್ಚಾಗಿದೆ. ಜ್ಯಾಯಾನ್ ಜ್ಞಾನ ಆನಂದ ಬಲ ಐಶ್ವರ್ಯ ಪ್ರಾಕೃತ ಲೋಕ ಈಶತ್ವ ಆದಿಭಿ ಜ್ಯಾಯಾನ್ ಶ್ರೇಷ್ಠ. ಅವನಿಗೆ ಅವನ ಬಗ್ಗೆ ನಾವು ಹೇಳಿದಂಥ ಜ್ಞಾನದ ಮಾತುಗಳಾಗಲಿ, ಆನಂದದ ಮಾತುಗಳಾಗಲಿ, ಬಲದ ಮಾತಾಗಲಿ, ಐಶ್ವರ್ಯದ ಮಾತಾಗಲಿ, ಪ್ರಾಕೃತವಾದ ಲೋಕಗಳಿಗೆ ಒಡೆಯನಾಗಿರುವ ಮಾತು, ಪ್ರಾಕೃತ ಲೋಕ ಈಶತ್ವ ಆದಿಭಿ ಮುಂತಾದಕ್ಕಿಂತಲೂ ಜ್ಯಾಯಾನ್ ಶ್ರೇಷ್ಠವಾಗಿದೆ, ಹೆಚ್ಚಾಗಿದೆ, ಇನ್ನಕ್ಕಿಂತೂ ಹೆಚ್ಚಾಗಿದೆ ಅಂತ ಹೇಳ್ತಾ ಕಥಂ ಇತ್ಯತಃ ವ್ಯನಕ್ತಿ ಪಾದಯಿತಿ. ಅದು ಹೇಗೆ ಸ್ವಲ್ಪ ಮತ್ತು ಇನ್ನೊಂದು ಕೆಲವು ಮಾತುಗಳಲ್ಲಿ ಹೇಳುವಂಥದ್ದು ಕಥಮಿತ್ಯತಃ, ಅದು ಹೇಗೆ ಅಂತ ಹೇಳಿದರೆ ಅದನ್ನು ವ್ಯನಕ್ತಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಏನು ಅಲ್ಲಿ ವಿಸ್ತಾರ ಮಾಡಿ ಹೇಳುವಂಥದ್ದು? ಆ ಮಂತ್ರದಲ್ಲಿ ಬರುವಂಥದ್ದು ಏತಾವಾನ ಸೇ ಮಹಿಮಾ ಅಥೋಧ್ಯಾಯ ಅಂಶ ಪುರುಷ ಪಾದೋ ಓಸ್ಯ ವಿಶ್ವಾಭೂತಾನಿ. ಪಾದ, ಪಾದ ಅಂದರೆ ಫುಟ್ ಅಂತ ಒಂದರ್ಥ, ಪಾದ ಅಂತ ಹೇಳಿದರೆ ಕ್ವಾರ್ಟರ್ ಅಂತ ಒಂದರ್ಥ. ಅಂದರೆ ಭಗವಂತನ ಚತುರ್ವಿಧ ರೂಪಗಳ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಾಲ್ಕನೇ ಪಾದ, ನಾಲ್ಕನೇ ರೂಪ, 1/4 ಅಂತ, ಅದು ಭಗವಂತನನ್ನು ಡಿವೈಡ್ ಮಾಡ್ತಾ ಇದ್ದಾರೆ, ಇಲ್ಲ ಅವನ ಮಹಿಮೆಯನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಅಂತಲ್ಲ, ನಾಲ್ಕು ರೀತಿಗಳಲ್ಲಿ, ನಾಲ್ಕು ವಿಧವಾಗಿ ಒಂದು ಪಾದದಲ್ಲಿ ಅವನು ಏನಿದ್ದಾನೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವಾಭೂತಾನಿ ಪಾದೋ ಓಸ್ಯ ವಿಶ್ವಾಭೂತಾನಿ, ಅವನ ಒಂದು ಪಾದ ಅಂದರೆ ಒಂದು ಕಾಲು ಭಾಗ ಹೀಗಿದೆ. ಅಸ್ಯ ಪ್ರಕೃತ ಪುರುಷನಾಂನ ಹರೇಹೇ ವಿಶ್ವಾಭೂತಾನಿ. ಅಲ್ಲಿ ನೋಡ್ರಿ, ವಿಶ್ವಾಭೂತಾನಿ ಅಂತಿದೆ. ವಿಶ್ವ ಅನ್ನೋ ಶಬ್ದಕ್ಕೆ ವಿಶ್ವಾನಿ ಅಂತ ಅರ್ಥ. ವಿಶ್ವಾಭೂತಾನಿ, ವಿಶ್ವಾನಿ ಭೂತಾನಿ, ವಿಶ್ವಾಭೂತಾನಿ ಅಂಥೇಳಿ ಇದು ವೈದಿಕ ವ್ಯಾಕರಣ ರೀತಿಯ ಬರುವಂಥದ್ದು. ಅಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಸುಪಾಂ ಸುಲುಕ್ ಅಂತ ವ್ಯಾಕರಣ ಸೂತ್ರವನ್ನು ಅಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿಶ್ವಾಭೂತಾನಿ, ವಿಶ್ವಾನಿ ಭೂತಾನಿ ಅನ್ನೋದು ವಿಶ್ವಾಭೂತಾನಿ ಹೇಗಾಯಿತು ಅನ್ನುವುದಕ್ಕೆ ಆ ವ್ಯಾಕರಣ ಸೂತ್ರವನ್ನು ಹೇಳ್ತಾ ಅಲ್ಲಿ ಆ ವ್ಯಾಕರಣ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಸುಪಾಂ ಸುಲುಕ್ ಪೂರ್ವ ಸವರ್ಣ ಅಂಥೇಳಿ, ಅಂದರೆ ಬೇಸಿಕ್ ಆಗಿ ಈ ವಿಧವಾಗಿ ಇರುವ ಶಬ್ದಗಳು ವಿಶ್ವಾನಿ ಭೂತಾನಿ ಅನ್ನುವುದು ಸಮಾನವಾದಂತಹ ರೂಪಗಳಲ್ಲಿ ಇರುವಾಗ ಅಲ್ಲಿ ಪಾಣಿನಿ ಸೂತ್ರವೂ ಅಲ್ಲಿ ಅದನ್ನು ಹೇಳುತ್ತೆ. ಏಳನೇ ಅಧ್ಯಾಯದಲ್ಲಿ ಬರುವಂಥದ್ದು ಪಾಣಿನಿ ಸೂತ್ರದಲ್ಲಿ ಅಲ್ಲಿ ಬರುವಂತಹ ಸೂತ್ರದ ಅಂಶ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವಾನಿ ಭೂತಾನಿ ಅಂತ ಸೂತ್ರದಲ್ಲಿ ಪ್ರಥಮ ವಿಭಕ್ತಿ ಬಹುವಚನದಲ್ಲಿ ಆ ಪ್ರತ್ಯಯ ಸೇರಿದಾಗ ಆ ಪ್ರತ್ಯಯ ಬಂದಿದೆ, ಅಂದರೆ ವಿಶ್ವಾನಿ ಭೂತಾನಿ ಅಂತ ಹೇಳಿದಾಗ ವಿಶ್ವ ಶಬ್ದ ಇದೆ, ವಿಶ್ವಭೂತಾನಿ, ವಿಶ್ವಾನಿ ಭೂತಾನಿ ಸಮಾಸ ಮಾಡಿದ್ರೆ ವಿಶ್ವಭೂತಾನಿ ಆಗಬೇಕು, ವಿಶ್ವಭೂತಾನಿ ಆಗಲಿಲ್ಲ ವಿಶ್ವಾಭೂತಾನಿ. ಯಾಕಾಯಿತು ಅಂದರೆ ಈ ಸೂತ್ರದ ಪ್ರಕಾರ ಅಲ್ಲಿ ಆ ಅನ್ನುವ ಪ್ರತ್ಯಯ ಸೇರುತ್ತೆ, ಅದು ವಿಶ್ವಭೂತ ವಿಶ್ವಾ ಆಗತ್ತೆ. ಸೊ ಆದ್ದರಿಂದ ವಿಶ್ವ ಭೂತಾನಿ ವಿಶ್ವ ವಿಶ್ವಾನಿ ಭೂತಾನಿ ವಿಶ್ವಭೂತಾನಿ ವಿಶ್ವಾಭೂತಾನಿ. ಸೊ ಆ ವಿಧವಾಗಿ ರೂಪಗಳು ವಿಶ್ವಾನಿ ಭೂತಾನಿ ಸಪರೇಟ್ ಆಗಿರುವಂಥದ್ದು, ವಿಶ್ವಭೂತಾನಿ ಒಟ್ಟಿಗೆ ಸೇರಿದರೆ ಅದರಲ್ಲಿ ಈ ವ್ಯಾಕರಣ ಸೂತ್ರದ ರೀತಿಯ ವಿಶ್ವಾಭೂತಾನಿ ಆಗತ್ತೆ. ಈ ವಿಧವಾಗಿ ಏತಾವಾನಸ್ಯ ಮಹಿಮ ಅಥೋ ಜ್ಯಾಯಾಂಸ್ತ ಪುರುಷ ವಿಶ್ವಾಭೂತಾನಿ ತ್ರಿಪಾದೋಸ್ಯ ಮೃದ ಇಲ್ಲಿ ಪಾದೋಸ್ಯ ವಿಶ್ವಾಭೂತಾನಿ ಅಸ್ಯ ಪಾದ ವಿಶ್ವಾಭೂತಾನಿ ಇವನ ಒಂದು ಪಾದ ವಿಶ್ವಾಭೂತಾನಿ ಅಂದರೆ ಸಮಸ್ತವಾದ ವಿಶ್ವ ಅಂತ ಹೇಳಿದರೆ ಇಲ್ಲಿ ಸಮಸ್ತವಾದಂತಹ ವಿಶ್ವಶಬ್ದ ಭಗವಂತನಲ್ಲಿ ಕೂಡ ವಿಶ್ವ ಸ್ಥಾನದ ವಿಶ್ವ ಅಂದರೆ ಅನೇಕ ಅರ್ಥಗಳು, ವಿಶ್ವ ಅಂದರೆ ಪ್ರಪಂಚ ಅಂತ ಒಂದು ಅರ್ಥ ಇದೆ, ವಿಶ್ವ ಅಂದರೆ ಎಲ್ಲವೂ ಕೂಡ ವಿಶ್ವ ವಿಶ್ವರೂಪ ಅಂತ ತೋರಿದೆ, ವಿಶ್ವರೂಪ ಭಗವಂತೋಸ ವಿಶ್ವರೂಪ ತೋರಿಸದ ಅಂದರೆ ಸಮಸ್ತವನ್ನು ತನ್ನ ರೂಪದಲ್ಲಿ ಅಡಗಿಸಿಕೊಂಡಿರುವ ಒಂದು ರೂಪವನ್ನು ತೋರಿಸಿದ ಅಂತ ಹೇಳಿ ವಿಶ್ವಾನಿ ಅಂದರೆ ಸಮಸ್ತವಾದಂತಹ ಎಲ್ಲವೂ ಸೇರುವಂಥದ್ದ ಅನ್ನುವಂಥದ್ದು. ಆ ವಿಧವಾಗಿ ವಿಶ್ವಾಭೂತಾನಿ ಅಂತ ಹೇಳುವಂಥದ್ದು ವಿಶ್ವಾಭೂತಾನಿ ತ್ರಿಪಾದಸ್ಯಾಮ ತಂದಿವಿ ಅಂಥೇಳಿ. ಸೊ ಈ ವಿಧವಾಗಿ ಭಗವಂತನ ವರ್ಣನೆ ಮಾಡುವಾಗ ವಿಶ್ವಾಭೂತಾನಿ ತ್ರಿಪಾದಸ್ಯಾಮ ತಂದಿವಿ ಅಂತ ಹೇಳ್ತಾ ಇದ್ದಾರೆ. ಸೊ ಭೂತಾನಿ ಅಂತ ಹೇಳಿದರೆ ಏನು ಭೂತಗಳು, ಭೂತಗಳು ಅಂತ ಹೇಳಿದರೆ ನಾವೆಲ್ಲ ಭೂ ಸತ್ತಾಯಾಮ ಇರುವಂಥದ್ದು ಅಂದರೆ ಯಾವುದು ಯಾವುದಿದೋ ಅವೆಲ್ಲವೂ ಕೂಡ ಭೂತ ಅಂತ ಹೇಳಿದರೆ ಪಂಚಭೂತಗಳು ಮಾತ್ರ ಅಂತಲ್ಲ, ಪೃಥ್ವಿ ಆಪಸ್ಥಿತಿ ವಾಯು ಆಕಾಶಗಳಂತ ಮಾತ್ರ ಅಲ್ಲ, ಇಲ್ಲ ಭೂತಾನಿ ಅಂತ ಹೇಳಿದೆ ಪ್ರಾಣಿಗಳು ಅಂತ ಮಾತ್ರವೂ ಕೂಡ ಅಲ್ಲ, ಪ್ರಾಣಿಗಳು ಸೇರಿದೆ ಶಬ್ದ ಪಂಚಭೂತಗಳು ಭೂತಗಳೇ, ಪ್ರಾಣಿಗಳೆಲ್ಲ ಜೀವರಾಶಿಗಳು ಭೂತಗಳೇ, ಭೂತಾನಿ ಇರುವಂಥದ್ದು ಅನ್ನುವ ಅರ್ಥ ತಗೊಂಡರೆ ಚೇತನಗಳು ಅಚೇತನಗಳು ಎಲ್ಲದರಲ್ಲಿರುವಂತಹ ಈ ಸಮಸ್ತ ಜಗತ್ತು. ಸೊ ಅಂದರೆ ಅದರಲ್ಲಿ ಪ್ರಾಣಿಗಳೆಲ್ಲ ಇದೆ, ಪಂಚಭೂತಗಳು ಇದೆ, ವಸ್ತುಗಳು ಇದೆ, ಬ್ರಹ್ಮಾಂಡವೂ ಇದೆ, ಬ್ರಹ್ಮಾಂಡದೊಳಗಿರುವ ವಸ್ತುಗಳೆಲ್ಲವೂ ಇದೆ, ಜಡ ಚೇತನ ಸಮಸ್ತ ಅಂದರೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲವ ವಸ್ತುಗಳನ್ನು ಎಲ್ಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಚೇತನಾಚೇತನಾತ್ಮಕವಾದಂತಹ ಸಮಸ್ತ ವಸ್ತುಗಳನ್ನು ಸಮಸ್ತ ಜೀವರಾಶಿ ಎಲ್ಲವನ್ನು ಕೂಡ ಪಾದ ಅಸ್ಯ ಭೂತಾನಿ ಭಗವಂತನ ಒಂದು ಪಾದ ಅಂದರೆ ಒಂದು ಕಾಲು ಭಾಗ ಅಂದರೆ ಭಗವಂತನ ಚತುರ್ವಿಧ ರೂಪ ಉಪಾಸನೆಯ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಅವನ ಒಂದು ಪಾದವಾಗಿದೆ ಜ್ಞಾನಾನಂದ ಬಲ ಐಶ್ವರ್ಯ ಮೊದಲಾದಂಥ ಮಹಾತ್ಮವನ್ನು ನಾಲ್ಕು ಭಾಗ ಮಾಡಿದರೆ ಅಂದರೆ ಎಲ್ಲ ಐಶ್ವರ್ಯ ಅವನ ಎಲ್ಲ ಗುಣಗಳನ್ನು ಒಂದು ನಾಲ್ಕು ಭಾಗ ಅಂದರೆ ಇವೆಲ್ಲದರಲ್ಲಿ ಕೂಡ ಆ ಗುಣಗಳನ್ನು ಭಗವಂತನ ರೂಪಗಳನ್ನು ಅಲ್ಲಿಟ್ಟಿದ್ದಾನೆ. ಭಗವಂತನ ರೂಪಗಳು ಈ ಎಲ್ಲ ಜೀವರಾಶಿಗಳಲ್ಲಿ ಒಂದು ಕಾಲು ಭಾಗ ಅಲ್ಲಿ ತಾನು ಪರ್ವೇಡ್ ಆಗಿದ್ದಾನೆ, ಅಲ್ಲಿ ವ್ಯಾಪ್ತನಾಗಿ ಇದ್ದಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತು ಅದನ್ನು ರಾಯರೇನ ಹೇಗೆ ಹೇಳ್ತಾ ಇದ್ದಾರೆಂದರೆ ಇಲ್ಲಿ ಹೇಳುವಾಗ ಭೂತಾನಿ ಚೇತನಾಚೇತನ ವಸ್ತೂನಿ ಇತ್ಯಾದಿ ಸೂತ್ರೇಣ ಪ್ರಥಮ ವಿಭಕ್ತೇಹೇ ಆಕಾರಾದೇಶ ಅಂಥೇಳಿ ಆ ಪಾಣಿನಿ ಸೂತ್ರದ ಪ್ರಕಾರ ಈ ಸೂತ್ರದಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಆಕಾರ ಬಂದಿದೆ. ಆಕಾರ ಅಂತ ಹೇಳಿದ್ರೆ ಆ ಅನ್ನುವ ಕಾರ, ಆಕಾರ ಆಕಾರ ಅಂತ ಹೇಳಿದರೆ ಶೇಪ್ ಅಂತಲ್ಲ, ಆಕಾರ ಅಂದರೆ ವಿಶ್ವ ವಿಶ್ವಾ ಆಯಿತು ನೋಡ್ರಿ, ಆ ಅನ್ನುವ ಶಬ್ದ ಆಕಾರ ಆದೇಶ ಆಗಿದ್ರೆ ಬಂದಿದೆ ಬಂದು ಸೇರಿದೆ. ಭೂತಾನಿ ಚೇತನ ಅಚೇತನ ವಸ್ತೂನಿ ಏಕಃ ಜೀವರಾಶಿರೇವವ ಸಮಸ್ತ ಜೀವರಾಶಿಗಳಂತಲೂ ತಗೊಳ್ರಿ ಆ ಅರ್ಥವೂ ಇದೆ. ಸೊ ಏಕಃ ಪಾದ ಪಾದ ಓಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮ ತಂದಿವಿ ಅಂತ ಹೇಳಿದಾಗ ಏಕಃ ಪಾದ ಏಕಃ ಅಂಶಃ ಅವನ ಒಂದು ಪಾದವಾಗಿದೆ, ಒಂದು ಕಾಲು ಭಾಗ ಆಗಿದೆ ಅಂಥೇಳಿ ಇಲ್ಲಿ ಹೇಳುವಂತಹ ಪಾದ ಓಸ್ಯ ವಿಶ್ವ ಪಾದ ಅಂದರೆ ಏಕ ಪಾದ ಒಂದು ಪಾದ ಅಂದರೆ ಒನ್ ಕ್ವಾರ್ಟರ್ ಅಂತ ಹೇಳುವಂಥದ್ದು. ಸೊ ಈ ವಿಧವಾಗಿ ಹೇಳಿದಾಗ ಏಕಃ ಅಂಶಃ ಏಕಾಂಶ ಏಕಃ ಪಾದ ಒಂದು ಅಂಶ ನಾವು ಈ ವಿಧವಾದಂಥ ಒಂದು ಚಿಂತನೆಯನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಕೂಡ ನಾವು ನೋಡಿದ್ದೀವಿ. ಭಗವಂತ ಅವನ ಚತುರ್ವಿಧ ರೂಪಗಳು ಹೇಗಿರುತ್ತೆ ಅಂತ ಹೇಳಿದರೆ, ಈ ಬ್ರಹ್ಮಾಂಡವೆಲ್ಲವೂ ಇರುವ ಜೀವರಾಶಿಗಳ ಒಳಗೆ ಅವನ ಒಂದು ರೂಪಗಳನ್ನು ಭಗವಂತ ಪ್ರವೇಶ ಮಾಡಿ ಇಟ್ಟಿದ್ದಾನೆ ಅಂಥೇಳಿ, ಅವನ ಜ್ಞಾನ ಆನಂದ ಎಲ್ಲ ಗುಣಗಳನ್ನು ನಾಲ್ಕನೇ ಭಾಗ, ಯಾಕಂದರೆ ಭಗವಂತ ನಾಲ್ಕನೇ ಭಾಗ ಅಂತೇಳಿ ಅವನು ಅಷ್ಟು ಅದರಲ್ಲಿ ವ್ಯಾಪ್ತನಾಗಿದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ತಾವತ್ ಜ್ಞಾನ ಆನಂದ ಬಲ ಆದಿ ಉಪೇತಾನೆ. ಸೊ ಈ ಭಗವಂತನ ಗುಣಗಳೆಲ್ಲ ಲಿಸ್ಟ್ ತದೀಯ ಆ ಭಗವಂತನ ಜ್ಞಾನ ಜ್ಞಾನವು, ಆನಂದ ಆನಂದವು, ಬಲ ಬಲವು, ಐಶ್ವರ್ಯ ಐಶ್ವರ್ಯ ಆದಿ ಮುಂತಾದಂತಹ ಮಹಾತ್ಮ್ಯಸ್ಯ ಮಹಾತ್ಮ್ಯ, ಯಾಕಂದರೆ ಇಲ್ಲಿ ಮಹಾತ್ಮ್ಯದ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದಾರೆ. ಮಹಾತ್ಮ್ಯಸ್ಯ ಚತುರ್ಧ ವಿಭಾಗೆ ನಾಲ್ಕು ಭಾಗಗಳು ಮಾಡಿದರೆ, ಚತುರ್ಥ ವಿಭಾಗೆ ಕೃತೆ ನಾಲ್ಕು ಭಾಗಗಳಾಗಿ ಮಾಡಿದರೆ, ಚತುರ್ಥೋ ಭಾಗ ಒಂದು ಭಾಗ ಕಾಲು ಭಾಗ ಪಾವು ಭಾಗ ಕಾಲು ಭಾಗ, ಅದಕ್ಕೆ ಹೇಳಿದ ಪಾದ ಅಂತಾರೆ ಸಂಸ್ಕೃತದಲ್ಲಿ, ಅದು ಯಾವಾನ್ ತಾವತ್ ಜ್ಞಾನ ಆನಂದ ಬಲಾದಿ ಉಪೇತಾನಿ ಸರ್ವ ವಸ್ತೂನಿ ಇತ್ಯರ್ಥ, ಎಲ್ಲ ವಸ್ತುಗಳಲ್ಲಿ ತಾನು ಪ್ರವೇಶ ಮಾಡಿದ ತನ್ನ ರೂಪಗಳನ್ನು ತನ್ನ ಗುಣಗಳನ್ನು ಅಂತ ಹೇಳಿರ್ತಾ ಇದ್ದಾರೆ. ಏತತ್ ಚತುರ್ಗುಣ ಭಗವಂತನ ನಾಲ್ಕು ಗುಣಗಳ ಪರಿಮಿತ ಜ್ಞಾನಾನಂದಾದಿಮಾನ ಹರಿಹಿ ಇತಿ ಯಾವತ್ ಅಂಥೇಳಿ, ಅಂದರೆ ಏನು, ಅವನು ಜ್ಞಾನಾನಂದಾದಿಗಳ ಅವನ ಗುಣಗಳು ಯಾವುದಿದೋ ಅದು ಹರಿಯ ಓನ್ ಗುಣ, ಅವನದೇ ಗುಣಗಳು ಈ ವಿಧವಾಗಿ ನಾಲ್ಕು ಭಾಗ ಮಾಡಿ ನಾಲ್ಕರ ಒಳಗೆ ಪ್ರವೇಶಗೊಳಿಸಿದ ಒಂದು ಭಾಗ ಈ ವಿಧ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಏತತ್ ಚ ಬುದ್ಧ್ಯರ್ಥ ಪಾದವತ್ ಇತಿ ಸೂತ್ರೋಕ್ತ ದಿಶ ಅಪರಿಮಿತ ಜ್ಞಾನ ಆನಂದಾದಿವತಃ ಹರೇ ಮಹಿಮ್ನಃ ಬುದ್ಧಿ ಆರೋಹ ಅರ್ಥಂ ಏವ ಉಕ್ತಂ ಧ್ಯೇಯಂ. ಅಂದರೆ ಅದಕ್ಕೆ ಹೇಳಿ ನೋಡ್ರಿ, ಹೇಳ್ತಾ ನಾವು ಪಾದ ಅಂತ ಹೇಳಿದ್ರೆ ಓಹೋ ಫೈನೆಟ್ ಪರಿಮಿತವಾಗಿದೆ, ಆದ್ದರಿಂದ ನಾಲ್ಕು, ಯಾವುದಾದ್ರೂ ಒಂದು ಭಾಗ ಮಾಡಬೇಕು ಅಂತ ಹೇಳಿದೆ, ಪರಿಮಿತವಾಗಿದ್ದರೆ ಭಾಗ ಮಾಡಬಹುದು, ಅಪರಿಮಿತವಾಗಿದ್ದರೆ ಭಾಗ ಮಾಡಬಹುದಾ? ಯಾಕಂದ್ರೆ ಇಲ್ಲಿ ಭಾಗ ನಾಲ್ಕು ಭಾಗ ಮಾಡಿದರೆ ಒಂದು ಭಾಗ ಅಂತ ಹೇಳಿದರೆ ಅವನಿಗೆ ಒಂದು ಪರಿಮಿತಿ ಇದೆ, ಮೆಷರಬಲ್ ಆಗಿದೆ. ಓನ್ಲಿ ಎ ಮೆಷರಬಲ್ ಎಂಟಿಟಿ ಕ್ಯಾನ್ ಬಿ ಡಿವೈಡೆಡ್ ಇಂಟು ಫೋರ್ ಪಾರ್ಟ್ಸ್. ಇಮ್ಮೆಷರಬಲ್ ಇದ್ದರೆ ಅದನ್ನು ನಾಲ್ಕು ಭಾಗ ಮಾಡುವುದು ಹೇಗೆ? ಆದ್ದರಿಂದ ಇದು ಅವನ ಒಂದು ಅಚಿಂತ್ಯದ್ಭುತ ಮಹಿಮೆ ಅಂತಲೇ ತಗೋ, ಯಾಕಂದರೆ ಅನಂತವಾದದ್ದು, ಅದು ಪರಿಮಿತವಾಗಿದೆ ಅಂತ ನಾವು ತಗೋಬಾರದು, ಅದನ್ನೇ ಹೇಳ್ತಾ ಇದ್ದಾರೆ. ಅದರಿಂದ ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳ ಜ್ಞಾನಾನಂದಾದಿಗಳು ಎಲ್ಲ ಸೇರಿಸಿದರೆ ಎಷ್ಟಾಗತ್ತೋ ಅದಕ್ಕಿಂತ ನಾಲ್ಕರಷ್ಟು ಜ್ಞಾನಾನಂದಾದಿಗಳು ಹರಿಯಲಿವೆ ಅಂತ ಹೇಳುದಂತೆ. ಅದು ಕೂಡ ಸಿಂಬಾಲಿಕ್. ಅಂದರೆ ಏನಾಯಿತು, ಈ ಪ್ರಪಂಚದಲ್ಲಿ ಅಂದರೆ ಮುಕ್ತ ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳ ಜ್ಞಾನ ಆನಂದಾದಿಗಳನ್ನೆಲ್ಲ ಒಂದು ಕಡೆ ಸೇರಿಸಿದ್ರೆ ಎಷ್ಟಿರುತ್ತೋ ಅದಕ್ಕೆ ನಾಲ್ಕಷ್ಟು, ಬಿಕಾಸ್ ಒನ್ ಫೋರ್ತ್ ಎಲ್ಲದರಲ್ಲಿ ಇಟ್ಟಿದ್ದಾನೆ ಭಗವಂತ ಅಂತ ಹೇಳಿದರೆ ಅದಕ್ಕೆ ಫೋರ್ ಟೈಮ್ಸ್ ಆಗುತ್ತೆ ಅಂತ ಹೇಳಿದ್ರೆ ಓಹೋ ಇವೆಲ್ಲವೂ ಸೇರಿಸಿದ್ದು ಒಂದು ಸಮ್ ಹ್ಯೂಜ್ ಅಮೌಂಟ್ ಬಟ್ ಸ್ಟಿಲ್ ಫೈನೆಟ್ ಅಮೌಂಟ್ ಓನ್ಲಿ. ಸೊ ಪರಮಾತ್ಮ ಅದಕ್ಕೆ ಫೋರ್ ಟೈಮ್ಸ್ ಅಂದರೆ ಫೈನೆಟ್ ಆಗುತ್ತಾ ಅಂತ ಹೇಳಿದರೆ ಹಾಗಲ್ಲ. ಅವನ ಜ್ಞಾನಾನಂದಾದಿಗಳಿಗೆ ಯಾವ ಮೆಷರ್ಮೆಂಟ್ ಇಲ್ಲ, ಇದ್ದಂತೆ ಹೇಳಿದಂತಾಯ್ತಲ್ಲವಾ ಅಂತ ಹೇಳಿದರೆ ಅದಕ್ಕೆ ಬುದ್ಧ್ಯರ್ಥ ಪಾದವತ್ ಅನ್ನುವ ಬ್ರಹ್ಮಸೂತ್ರದ ಮನ್ನು ಮುಂದಿಡ್ತಾ ಇದ್ದಾರೆ. ಅಂದರೆ ನಮಗೆ ಒಂದು ತಿಳುವಳಿಕೆ ಕೊಡೋದಕ್ಕಾಗಿ, ಜಸ್ಟ್ ಗಿವ್ ಆಸ್ ಎ ಫೀಲ್ ಫೀಲ್ ಅಂತೀವಿ ನೋಡ್ರಿ. ಅವನಂದ್ರೆ ಅಷ್ಟು ಅಪರಿಮಿತವಾಗಿದೆ. ಏಯ್, ನಾವು ಲೋಕದಲ್ಲಿ ಕೂಡ ವ್ಯವಹಾರ ಮಾಡ್ತೀವಿ, ಇದು ಇದೇನಿಲ್ಲ ರೀ, ದಿಸ್ ಇಸ್ ಕಾಲು ಭಾಗ ರೀ, ಇದು ದಿಸ್ ಇಸ್ ನನಗೇನು ದೊಡ್ಡ ಶ್ರಮ ಇಲ್ಲ, ಇದೊಂದು ಕಾಲು ಭಾಗ ಅಂದರೆ ನಥಿಂಗ್ ಅಂತ ಹೇಳೋದಕ್ಕೆ ಕಾಲು ಭಾಗ ಅಂತ ಪ್ರಯೋಗ ಮಾಡ್ತೀವಿ ಲೋಕದಲ್ಲಿ ಕೂಡ, ಅಂತಹ ಪ್ರಯೋಗ ಇದೆ. ಆದ್ದರಿಂದ ಇದು ಅವನ ಮಹಿಮೆಗೆ ಫೈನೆಟ್ನೆಸ್ ಹೇಳಲಿಕ್ಕೆ ಬರುವಂಥದ್ದಲ್ಲ. ಈ ಕಾಲು ಭಾಗ ಅನ್ನೋದು ಒಂದು ಸಿಂಬಾಲಿಕ್ ಆಗಿ ಹೇಳುವಂಥದ್ದು. ಸೊ ಆ ಬ್ರಹ್ಮಸೂತ್ರ ಅದಕ್ಕೆ ಬುದ್ಧ್ಯರ್ಥ ಪಾದವತ್, ನಮಗೆ ಬುದ್ಧಿಗೆ ತಿಳುವಳಿಕೆ ಬರೋದಕ್ಕಾಗಿ ಈ ಪಾದವತ್ ಪಾದದಂತೆ ಲೈಕೆ ಕ್ವಾರ್ಟರ್ ಲೈಕೆ ಕ್ವಾರ್ಟರ್ ಅಂತ ಹೇಳುವಂಥದ್ದು. ಸೊ ಆ ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಅವನ ಜ್ಞಾನಾನಂದಗಳು ಅಪರಿಮಿತವೇ, ಇನ್ಫೈನೈಟೇ. ಆದರೂ ಆ ಮಹಿಮೆ ಕಲ್ಪನೆ ಒಂದು ಒಂದು ಫೀಲ್ ನಮಗೆ ಬರೋದಕ್ಕಾಗಿ ಕಾಲು ಭಾಗ ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಅಂತ ತಿಳಿಬಾರ್ದು. ಅದಕ್ಕೆ ಆ ಪ್ರಶ್ನೆ ನೋಡಿ, ದಿಸ್ ಆನ್ಸರ್ ಏತಾವಾನಸ್ಯ ಮಹಿಮ, ಅವನ ಮಹಿಮೆ ಇಷ್ಟಿಲ್ಲ, ಎಲ್ಲ ನೀವು ಸೇರಿಸಿದ್ರು ಅದು ಒಂದು ಕಾಲು ಭಾಗನೇ ಆಗತ್ತೆ ರೀ, ಇಟ್ಸ್ ಓನ್ಲಿ ಒನ್ ಫೋರ್ತ್ ಅಂತ ಇಸ್ ಎ ಕ್ಯಾಶುವಲ್ ಪಾಸಿಂಗ್ ಸ್ಟೇಟ್ಮೆಂಟೇ ಹೊರತು ಲಿಟ್ರಲ್ ಸ್ಟೇಟ್ಮೆಂಟ್ ಅಲ್ಲ. ಲಿಟ್ರಲಿ ಒನ್ ಫೋರ್ತ್ ಅಂದರೆ ಇದಕ್ಕೆ ಓನ್ಲಿ ಫೋರ್ ಟೈಮ್, ಓನ್ಲಿ ಫೋರ್ ಟೈಮ್ಸ್ ಅಂತ ಅರ್ಥ ಅಲ್ಲ. ವಿ ಶುಡ್ ನಾಟ್ ಟೇಕ್ ಇನ್ ದಟ್ ಸೆನ್ಸ್. ಓನ್ಲಿ ಫೋರ್ ಟೈಮ್ಸ್ ರೀ, ಇದೆಲ್ಲ ಸೇರಿಸ್ರಿ ಎಷ್ಟಾಗತ್ತೋ ಭಗವಂತನ ಆ ಜ್ಞಾನಾನಂದಾದಿಗಳು ಇಲ್ಲಿ ಸೇರಿದ ಜ್ಞಾನಾನಂದಗಳು ಆ್ಯಡ್ ಮಾಡಿದರೆ ಅದಕ್ಕೆ ಫೋರ್ ಟೈಮ್ಸ್ ಅಷ್ಟೇ ಆಗತ್ತೆ ಅಂತ ಅರ್ಥ ಅಲ್ಲ. ಸೊ ಬ್ರಹ್ಮಸೂತ್ರ ಅದನ್ನು ಹೇಳಿದಂತೆ ನಮಗೆ ಒಂದು ತಿಳುವಳಿಕೆ ಬರೋದಕ್ಕಾಗಿ ಬುದ್ಧಿ ಅರ್ಥ ಪಾದವತ್, ಪಾದದಂತೆ ಕಾಲು ಭಾಗದಂತೆ ಅಂತ ನಮಗೆ ತಿಳುವಳಿಕೆ ಬರೋದಕ್ಕಾಗಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ವಿಧವಾಗಿ ಹೇಳಿದ ಮೇಲೆ ನೆಕ್ಸ್ಟ್, ಸೊ ಇಲ್ಲಿ ಬುದ್ಧ್ಯರ್ಥ ಪಾದವತ್ ಸೂತ್ರ ಉಕ್ತ ದಿಶಾ ಸೂತ್ರದಲ್ಲಿ ಹೇಳಿದ ರೀತಿಯಲ್ಲಿ ಅಪರಿಮಿತ ಜ್ಞಾನ ಆನಂದ ಆದಿವತಃ, ಕೊನೆಯಿಲ್ಲದ ಜ್ಞಾನ ಆನಂದಾದಿಗಳಿಂದ ಕೂಡಿರುವ ಪರಮಾತ್ಮನ ಹರೇಹೇ ಹರಿಯ ಮಹಿಮ್ನಃ ಮಹಿಮೆಯ ಬುದ್ಧಿ ಆರೋಹಾರ್ಥಂ ಏವ ಉಕ್ತಂ ಧ್ಯೇಯಂ. ನಮ್ಮ ಬುದ್ಧಿಗೆ ಬರು ಆರೋಹ ಅಂದರೆ ಏರಿಸೋದು, ನಮ್ಮ ಬುದ್ಧಿಗೆ ತಿಳಿಯುವಿಕೆ ಬರುವುದಕ್ಕಾಗಿ ಮಾತ್ರವೇ ಬುದ್ಧಿ ಆರೋಹ ಅರ್ಥಂ ಏವ ಉಕ್ತಂ, ನಮ್ಮ ಬುದ್ಧಿಗೆ ತಿಳುವಳಿಕೆ ಬರೋದಕ್ಕಾಗಿ ಮಾತ್ರವೇ ಹೇಳಿದ್ದಾರೆ ಅಂತ ಧ್ಯೇಯಂ ತಿಳ್ಕೊಳ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಪಾದ ಪಾದ ಗುಂ ನೋಡ್ರಿ, ನಾವು ಒಂದು ಪ್ರಶ್ನೆ ಬಂತು ಗುಂ ಗುಂ ಅಂತ ಬರುತ್ತಲ್ಲವ ಏನು ಅಂಥೇಳಿ. ಇಲ್ಲಿ ಕೂಡ ಕೋಟ್ ಮಾಡುವಾಗ ಶ್ರುತಿ ವಾಕ್ಯವನ್ನು ಅಲ್ಲಿ ಗುಂ ಅಂತ ಹೇಳುವಾಗ ಹಾರ್ಡ್ ಆಗಿ ಪಾದ ಗುಂ ಷಡ್ಡೂರ್ ತುರ್ ನಕೀಲಾ ವಿವಿತ್ಸೆ ಇತಿ ಶ್ರುತೇ ಅಂತ ನಾವು ಓದೋದ ಪಾದಂಗ್ ಪಾದಂ ಅನ್ನು ನಿಜವಾಗಿ ಶಬ್ದ ಪಾದಂ ಅನ್ನುವುದು, ಅದಕ್ಕೆ ವೈದಿಕವಾಗಿ ಪಾದಂಗ್ ಕಾಖ ಗಘ ಙ ಪಾದಂಗ್, ಸೊ ಆ ಪಾದಂಗ್ ಅನ್ನುವ ಶಬ್ದ ಧ್ವನಿಯನ್ನು ತಿಳಿಸುವುದಕ್ಕಾಗಿ ಪಾದ ಗುಂ ಅದು ಗು ಅಂತ ಬರೆಯೋದಿಲ್ಲ ಗ್ ಗ್ ಅದು ಹೇಗೆ ಪ್ರೊನೌನ್ಸ್ ಮಾಡ್ತೀರಾ ಪಾದಗ್ಮ್ ಅನ್ಬೇಕು, ನಿಜವಾಗಿ ಪಾದ ಗುಮ್ ಅನ್ನ ಯಾಕಂದ್ರೆ ಗು ಇಲ್ಲ ಅದು ಜಿ ಯು ಇಲ್ಲ ಜಿ ಜಿ ಅಷ್ಟೇ ಇದೆ ಜಿ ಎಂ ಅದು ಪಾದಗ್ಮ್ ಪಾದಗ್ಮ್ ಅನ್ಬೇಕು ಅದು ಆಗೋದಿಲ್ಲ ನೇಸ ಸೌಂಡ್ ಅಂತ ಹೇಳೋದು ಅದನ್ನು ಬರಿಲಕ್ಕೆ ಬರೋದಿಲ್ಲ ಪಾದಂಗ್ ಅನ್ನೋದು ಬರಿಬೇಕು ಅದಕ್ಕೆ ನೇಸಲ್ ಸೌಂಡು ಆ ನೇಸ ಸೌಂಡ್ ಹೇಗೆ ಬರೆಯೋದು ಅದಕ್ಕೆ ಒಂದು ಸಿಂಬಾಲಿಕ್ ಆಗಿ ಇಟ್ಕೊಂಡಿದ್ದಾರೆ ಜಿ ಎಂ ಅಂತ ಬರೀತಾರೆ ಜಿ ಎಂ ಅಂತ ಬರೆದ್ರೆ ಅದನ್ನು ಪ್ರೊನೌನ್ಸ್ ಮಾಡುವಾಗ ನಾವು ಜಿ ಎಂ ಅಂತಾನೆ ಪ್ರೊನೌನ್ಸ್ ಮಾಡೋದಿಲ್ಲ ಯಾಕಂದ್ರೆ ಅದು ಒಂದು ಸಿಂಬಾಲಿಕ್ ಬರೆದಂಥದ್ದು ಅದನ್ನು ಏನು ಮಾಡಿದ ಜಿ ಯು ಎಂ ಮಾಡಿ ಪಾದ ಗುಮ್ ಅಂತ ದಟ್ ಈಸ್ ಇವನ್ ವರ್ಸ್ ಎರಡೂ ಸರಿ ಇಲ್ಲ ಪಾದ ಗುಮ್ಮು ಅಲ್ಲ ಪಾದಗ್ಮು ಅಲ್ಲ ಅದು ಪಾದಂಗ ಪಾದಂಗ್ ಆ ವಿಧವಾಗಿ ನಾವು ಹೇಳಬೇಕು ಅದಕ್ಕೆ ಷಡ್ ಧೂರ್ತುರ್ ನಕ್ಕಿಲ ವಿವಿತ್ಸೆ ಇತಿ ಶ್ರುತೇಹೇ ಅಂಥೇಳಿ ಆ ಶ್ರುತಿ ವಾಕ್ಯವನ್ನು ಕೂಡ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಸುತ್ತ ಭಾಷೆಯಲ್ಲಿ ಉದಾಹರಣೆ ಮಾಡ್ತಾರೆ ಇದರ ಪದಶಾರ್ಥ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾವು ಆಮೇಲೆ ನೋಡೋಣ ಸೊ ಮುಂದೆ ಬರುತ್ತೆ ಸೊ ಇದಕ್ಕೆ ಸ್ಮೃತಿ ಪ್ರಮಾಣವನ್ನು ಜ್ಞಾಪನಾರ್ಥಾಯ ಲೋಕಸ್ಯ ಯಥಾರಾಜೇವ ದೇವರಾಟ್ ಇತಿ ಸ್ಮೃತೇಶ್ಚ ಅಂಥೇಳಿ ಜ್ಞಾಪನಾರ್ಥಾಯ ಲೋಕಸ್ಯ ಯಥಾರಾಜ ಇವ ದೇವರಾಟ್ ಅಂತ ಹೇಳಿದಾಗ ದೇವೇಂದ್ರ ದೇವರಾಟ್ ಅಂದರೆ ದೇವೇಂದ್ರ ಸೊ ದೇವೇಂದ್ರನ ಮಹಿಮೆ ಅದು ಒಂದು ರಾಜನ ದೃಷ್ಟಾಂತ ಅಂದರೆ ದೃಷ್ಟಾಂತ ಕೊಡುವಾಗ ಏ ದೇವೇಂದ್ರನ ಮಹಿಮೆ ಎಂಥದ್ದು ರೀ ಅಂತ ಹೇಳಿದರೆ ನಾವು ತುಚ್ಛೋಪಮ ಉಚ್ಛೋಪಮ ಅಂತ ಪ್ರಯೋಗ ಮಾಡ್ತೀವಿ ಭಗವಂತನ ಎಲ್ಲ ಕಡೆ ಭಾಳ ಕಡೆ ನಾವು ನೋಡ್ತೀವಿ ಭಗವಂತನ ಪ್ರಕಾಶ ಎಂಥದ್ದು ಸೂರ್ಯ ಪ್ರಕಾಶ ಒಂದು ಸೂರ್ಯನ ಕೆಲವು ಕಡೆ ಸಾವಿರ ಸೂರ್ಯರ ಪ್ರಕಾಶ ಕೆಲವು ಕಡೆ ಕೋಟಿ ಸೂರ್ಯರ ಪ್ರಕಾಶ ಅಂದರೆ ಈ ಜಸ್ಟ್ ಟು ಟೆಲ್ ಯಾಕಂದ್ರೆ ಅವನದು ಅಪ್ರಾಕೃತವಾದ ಅನಂತವಾದದ್ದು ಅದಕ್ಕೆ ಹೇಗೆ ಪ್ರಾಕೃತವಾದ ಉದಾಹರಣೆಗಳು ಕೊಡಬೇಕಾಗುತ್ತೆ ಇನ್ನು ಪ್ರಾಕೃತವಾದದಕ್ಕೆ ಪ್ರಾಕೃತ ಕೊಡುವಾಗಲೇ ದೇವೇಂದ್ರನ ಮಹಿಮೆ ಅದು ಹೇಳುವಾಗ ದೇವೇಂದ್ರನ ಸಭೆಯಾಗಿತ್ತು ಮಹಿಮೆ ಆಗಿತ್ತು ಅಯ್ಯೋ ದೊಡ್ಡ ರಾಜ ಇದ್ದ ಆ ರಾಜನ ಸಭೆ ಹೇಗಿದೋ ಸಪೋಸ್ ನಾವು ರಾಜನ ಸಭಾ ನೋಡಿರ್ತೀವಿ ಒಂದು ರಾಜನ ಸಭಾ ಕೊಡುವಾಗ ರಾಜನ ಸಭಾ ಆ ರಾಜನ ಸಭೆ ಇದೆ ನೋಡ್ರಿ ಹಾಗಿದೋ ಹಾಗಿದೆ ನಿಜವಾಗಿ ದೇವೇಂದ್ರ ಸಭಾ ರಾಜನ ಸಭಕ್ಕಿಂತ ಎಷ್ಟೋ ಜಾಸ್ತಿ ಆದರೂ ಕೂಡ ನಾವು ಉದಾಹರಣೆ ಕೊಡುವಾಗ ದೃಷ್ಟಾಂತ ಕೊಡುವಾಗ ಒಂದು ಸ್ಮೃತಿಯಲ್ಲಿ ದೇವೇಂದ್ರನ ವೈಭವದ ಮಹಿಮೆ ತಿಳಿಯಬೇಕಂತ ಹೇಳಿದರೆ ನಮಗೆ ತಿಳಿದ ರಾಜನ ದೃಷ್ಟಾಂತ ಕೊಡ ಅಂದರೆ ತಿಳಿಯದೆ ನೋಡದೇ ಇರುವ ಒಂದು ವಸ್ತುವಿನ ವರ್ಣನೆ ಮಾಡುವಾಗ ನೋಡಿದ ಒಂದು ವಸ್ತು ಅದು ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು ಒಂದೊಂದ್ಸರಿ ಜಾಸ್ತಿ ಇರ್ಬೋದು ಒಂದೊಂದ್ಸರಿ ಕಡಿಮೆ ಇರ್ಬೋದು ಮೋಸ್ಟ್ ಆಫ್ ದ ಟೈಮ್ ಕಡಿಮೆ ಇರುತ್ತೆ ಕಡಿಮೆ ಇರುವ ಒಂದು ವಸ್ತುವನ್ನು ದೃಷ್ಟಾಂತವಾಗಿ ತಗೊಂಡು ಕಾಣದೇ ಇರುವ ಒಂದು ವಸ್ತುವನ್ನು ನಾವು ವರ್ಣನೆ ಮಾಡಿ ಹೇಳ್ತೀವಿ ಸೊ ವಿತ್ ಎ ನೋನ್ ಎಂಟಿಟಿ ವಿ ಟ್ರೈ ಟು ಡಿಸ್ಕ್ರೈಬ್ ಎನ್ ಅನ್ನೋನ್ ಅನ್ಸೀನ್ ಎಂಟಿಟಿ ಅದರ ಒಂದು ಜ್ಞಾಪನ ಕೊಡೋದಕ್ಕಾಗಿ ವಿ ಡಿಸ್ಕ್ರೈಬ್ ದೇವೇಂದ್ರ ಮಹಿಮೆ ಅಂತ ಅದನ್ನು ಒಂದು ದೊಡ್ಡ ರಾಜದಂಡ ರಾಜನ ಮಹಿಮೆ ಅಂತ ಬಟ್ ಆ ರಾಜ ಮಹಿಮೆಗಿಂತ ದೇವೇಂದ್ರ ಮಹಿಮೆ ಎಷ್ಟೋ ದೊಡ್ಡದು ಆದರೂ ಒಂದು ದೃಷ್ಟಾಂತ ಕೊಡ್ತೀವಿ ಹಾಗೆ ಇಲ್ಲಿ ಕೂಡ ಭಗವಂತನ ಮಹಿಮೆ ಹೇಳುವಾಗ ಈ ಎಲ್ಲ ಜೀವರಾಶಿಗಳ ಮಹಿಮೆ ಅಂದರೆ ಓಹೋ ಇಷ್ಟಿದಾ ದೇವರನ್ನೇ ಅಲ್ಲಪ್ಪ ಅಷ್ಟೇ ಹೇಳ್ತಾ ಇದ್ದೀವಿ ಯಾಕಂದ್ರೆ ಅಷ್ಟಕ್ಕಿಂತ ನಮ್ಗೆ ಹೇಳಕ್ಕೆ ಬರೋದಿಲ್ಲ ಅದೆಲ್ಲ ಸೇರಿಸಿದ್ರೆ ಅದಕ್ಕಿಂತಲೂ ನಾಲ್ಕರಷ್ಟಿದೆ ಅಂತ ಹೇಳೋದು ಅದು. ಸೊ ಈ ವಿಧವಾಗಿ ಅದನ್ನು ನಮಗೆ ತಿಳುವಳಿಕೆ ಕೊಡೋದಕ್ಕಾಗಿ ಲೋಕಸ್ಯ ಯಥಾರಾಜೇವ ದೇವರಾಟ್ ಅನ್ನುವ ಸ್ಮೃತಿ ವಾಕ್ಯವನ್ನು ಯಾಕೆ ಹೇಳ್ತಾರೋ ಅದನ್ನು ಹೇಳ್ತಾ ಇದ್ರೆ ಅಸ್ಯ ಪುರುಷಸ್ಯ ತ್ರಿಪಾತ್ ಇನ್ನ ಭಗವಂತನ ಆ ಮೂರು ಪಾದಗಳು ಎಲ್ಲಿರುತ್ತೆ ಅನ್ನೋದು. ಸುಪಾದ ಓಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ, ಆಮೇಲೆ ಮೂರು ಪಾದಗಳು ಅವು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ತ್ರಿಪಾದಸ್ಯಾಮೃತಂ ದಿವಿ ಅಂದರೆ ಆ ತ್ರಯಶ್ಚ ಪಾದಾಶ್ಚ ತ್ರಿಪಾದ ವಿಶ್ವ, ಅಲ್ಲಿ ಏಕಪಾದ ಆದ ಮೇಲೆ ಮಿಕ್ಕ ಮೂರು ಪಾದಗಳಲ್ಲಿದೆ ಅಲ್ಲಿ ಆಯಿತು. ಸೊ ಅಸ್ಯ ಪುರುಷಸ್ಯ ತ್ರಿಪಾತ್ ತ್ರಿಪಾತ್ ತ್ರಿಪಾದಾಹ ತೇ ಪಾದಾಶ್ಚ ತ್ರಿಪಾದಾಹ ಇತ್ಯಂತ ಲೋಪ ಶೇಷ್ ಛಂದಶ್ ಅಂತೇಳಿ ತ್ರಿಪಾದ ಅನ್ನೋದು ಮತ್ತು ತ್ರಿಪಾದ ಆಯಿತು. ನಾವು ಅದು ನೋಡಿ ಸಂಖ್ಯಾ ಮುಂದೆ ಒಂದು ಸಾರಿ ಬಂತು ಸಂಖ್ಯೆ ಹೇಳುವಾಗ ಆ ಪಾದಗಳಿಗೆ ತ್ರಿಪಾದ್ ಅಂತ ಬರುತ್ತೆ ಅಂಥೇಳಿ. ಬಿಕಾಸ್ ಸಂಖ್ಯ ಸಹಸ್ರಪಾದ್ ಸಹಸ್ರ ಶಿಷ್ಯ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿದಾಗ ಅಲ್ಲಿ ಸಹಸ್ರ ಅಂತ ಬಂತ ಆದ್ದರಿಂದ ಸಹಸ್ರಪಾತ್ ಆಯಿತು. ಪಾದಗಳು ಪಾತ್ ಅದೇ ವಿಧವಾಗಿ ಸೇಮ್ ರೂಲ್ ಇಲ್ಲಿ ನಾನು ಸಂಖ್ಯಾಪೂರ್ವಕವಾಗಿರುವ ಕಾರಣ ತ್ರಿಪಾದ ಅನ್ನೋದು ತ್ರಿಪಾದ್ ಆಯಿತು. ಸೊ ತ್ರಿಪಾದ್ ಊರ್ಧ್ವ ಮೇಲಿರುವ ಮೂರು ಲೋಕಗಳು ಕೂಡ ಭಗವಂತನ ಮೂರು ಪಾದಗಳಿವೆ ಅಂಥೇಳಿ ಅದರಲ್ಲಿ ನಾವು ಮುಂಚೆ ಬರುತ್ತೆ. ಬಟ್ ನಾನು ಇಲ್ಲಿಗೆ ಐ ವಾಂಟ್ ಟು ಸ್ಟಾಪ್ ಸೊ ದಟ್ ಪ್ರಶ್ನೆಗಳೇನಾದರೆ ತಗೋಬೋಣ ಅಂಥೇಳಿ. ಸೊ ಕ್ವಶನ್ಸ್ ನೋಡಿದ ಮೇಲೆ ಬೇಸ್ಡ್ ಆನ್ ದಟ್ ವಿಲ್ ಸಿ. ಹರೇ ಶ್ರೀನಿವಾಸ ಶಿಕ್ಷಣಾರ್ಪಣಮಸ್ತು. ಸೊ ಇಲ್ಲಿ ಬೇಸಿಕ್ ಆಗಿ ಭಗವಂತನ ಮಹಿಮೆಯ ವರ್ಣನೆಯನ್ನು ಹೇಳುವಂಥದ್ದಾಗಿದೆ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು.